ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸಿ ಅಪರೋಕ್ಷೀಕೃತ ಶ್ರೀಶಃ ಶ್ರೀಶನನ್ನು ದೇವರನ್ನು ಅಪರೋಕ್ಷೀಕರಿಸಿಕೊಂಡ ಮಹಾತ್ಮರು, ಅರ್ಥಾತ್ ದೇವರನ್ನು ಸಾಕ್ಷಾತ್ಕರಿಸಿಕೊಂಡ, ಕಣ್ಣಿನಿಂದ ನೋಡಿದ ಒಬ್ಬ ಯತಿಶ್ರೇಷ್ಠರು. ಇದು ಒಂದು ದೃಷ್ಟಿಯಲ್ಲಿ ನಮಗೆ ಭರವಸೆಯ ವ್ಯಕ್ತಿತ್ವ ಶ್ರೀ ರಾಘವೇಂದ್ರ ಸ್ವಾಮಿಗಳದು. ಮಧ್ವಾಚಾರ್ಯರ ದರ್ಶನವನ್ನು ಅನುಸರಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿ ಆ ಮಾರ್ಗದಿಂದ ನಡೆದರೆ ದೇವರನ್ನು ಕಾಣುವ ಸೌಭಾಗ್ಯ ನಮ್ಮದಾಗ್ತದೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದು. ಅವರ ಜೀವನದಲ್ಲಿ ಒಂದು ಚಿಕ್ಕ ಘಟನೆಯ ಉಲ್ಲೇಖ ಬರ್ತದೆ, ಅದನ್ನು ಸಾಮಾನ್ಯ ಮೇಲ್ಮೈಯಲ್ಲಿ ನೋಡಿದಾಗ ಅದೊಂದು ಪವಾಡದಂತೆ ಕಾಣುತ್ತದೆ. ರಾಘವೇಂದ್ರ ಸ್ವಾಮಿಗಳು ಸಂಚಾರ ಹೋದಾಗ ಒಬ್ಬ ಗೃಹಸ್ಥನ, ಶ್ರೀಮಂತ ಗೃಹಸ್ಥನ ಮನೆಗೆ ಹೋದರು ಆಹ್ವಾನದ ಮೇರೆಗೆ. ಮಧ್ಯಾಹ್ನದ ಪೂಜೆ ಪುರಸ್ಕಾರಗಳು ಮುಗಿದ ಮೇಲೆ ತೀರ್ಥಕ್ಕಾಗಿ ಆ ಮನೆಯ ಯಜಮಾನನನ್ನು, ದೇಸಾಯಿ ಅವನನ್ನು ಕರೆದರು. ಆದರೆ ದೇಸಾಯಿ ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನ ಒಬ್ಬನೇ ಮಗ ಆ ದಿವಸದ ಸಮಾರಂಭಕ್ಕೆ ಸಿದ್ಧಪಡಿಸಿದ ಪಾಯಸದ ಕೊಪ್ಪರಿಗೆಯಲ್ಲಿ ಬಿದ್ದು ಮರಣ ಹೊಂದಿದ್ದ. ಹೀಗಾಗಿ ಸ್ವಾಮಿಗಳು ಕರೆದಾಗ ಮನೆಯ ಯಜಮಾನ ಬರಲಿಲ್ಲ. ಈ ವಿಷಯ ರಾಘವೇಂದ್ರ ಸ್ವಾಮಿಗಳಿಗೆ ತಿಳಿಯಿತು. ಯಜಮಾನನಿಗೆ ಆಜ್ಞೆ ಮಾಡಿದರು, ನಿನ್ನ ಮಗನ ಮೃತ ಶರೀರವನ್ನು ತೆಗೆದುಕೊಂಡು ನನ್ನ ಮುಂದೆ ಬಾ. ಯಜಮಾನ ಹಾಗೆ ಮಾಡಿದ. ರಾಘವೇಂದ್ರ ಸ್ವಾಮಿಗಳು ತೀರ್ಥ ಪ್ರೋಕ್ಷಣೆಯನ್ನು ಮಾಡಿದರು. ಮಗ ಮತ್ತೆ ಬದುಕಿ ನಿಂತ. ಇದು ರಾಘವೇಂದ್ರ ಸ್ವಾಮಿಗಳು ತಾವು ಮಾಧ್ವ ಸಿದ್ಧಾಂತವನ್ನು ಅನುಸರಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಆ ಪ್ರಭಾವದಿಂದ ಮರಣ ಹೊಂದಿದ ಗೃಹಸ್ಥನ ಮಗನನ್ನು ಬದುಕಿಸಿ ಅವನ ಸಂತಾಪವನ್ನು ಪರಿಹರಿಸಿ ಕೃಷ್ಣಾರ್ಪಣ ಅಂತ ಭಗವಂತನಿಗೆ ಸಲ್ಲಿಸಿದ ಸೇವೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಘಟನೆಯ ಮೂಲಕ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಇದು ಮಧ್ವಾಚಾರ್ಯರ ದರ್ಶನದಲ್ಲಿ ನಾವು ಕಾಣುವ ಒಂದು ಮುಖ್ಯ ಪ್ರಮೇಯಗಳಲ್ಲಿ ಒಂದು. ಇಲ್ಲಿ ನಡೆದ ಘಟನೆ ಪಾಯಸದ ದೊಡ್ಡ ಪಾತ್ರೆಯಲ್ಲಿ ಬಿದ್ದು ಉಸಿರು ಕಟ್ಟಿ ದೇಸಾಯಿಯ ಮಗ ಸತ್ತಿದ್ದ. ಈ ಪ್ರಪಂಚ ಒಂದು ಪಾಯಸದ ಹಂಡೆ. ಕಣ್ಣು ತೆರೆದರೆ ಆಕರ್ಷಿಸುವ ನಾನಾ ಸುಂದರ ದೃಶ್ಯಗಳು ಈ ಪ್ರಪಂಚದಲ್ಲಿ ಇವೆ. ಕಿವಿ, ಮೂಗು, ನಾಲಿಗೆ ಇವುಗಳು ಸವಿಯುವಷ್ಟು ಭೋಗ್ಯ ಪದಾರ್ಥಗಳು ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಇದೆ. ಮನೆಯ ಮೆಟ್ಟಿಲು ಕೆಳಗಡೆ ಇಳಿದು ರಸ್ತೆಯಲ್ಲಿ ನಡೀತಾ ಇರುವಾಗ ಇಕ್ಕೆಲಗಳಲ್ಲಿ ನಾವು ಲಕ್ಷ ಲಕ್ಷ ರೂಪಾಯಿಗಳನ್ನು ಒಂದು ಗಂಟೆಯಲ್ಲಿ ವ್ಯಯ ಮಾಡಿ ತೀರಿಸಿ ನಮ್ಮ ದಣಿವನ್ನು ಆರಿಸಬಲ್ಲ ಆಕರ್ಷಕ ಪದಾರ್ಥಗಳು ಇವತ್ತು ನಗರದಲ್ಲಿ ಇವೆ. ಹೀಗಾಗಿ ಈ ಪ್ರಪಂಚ ನಮಗೆ ರುಚಿಕರವಾದ, ಕಣ್ಣು, ಕಿವಿ, ಮೂಗು, ಪಂಚೇಂದ್ರಿಯಗಳಿಗೆ ಆಪ್ಯಾಯಮಾನವಾದ ಆಹಾರವನ್ನು ಕೊಡಬಲ್ಲ ಒಂದು ಪಾಯಸದ ಹಂಡೆ. ಇದು ಆಪ್ಯಾಯಮಾನ ಹೌದು, ರುಚಿ ಹೌದು, ಆದರೆ ರುಚಿಯಾಗಿದೆ ಅಂತ ಇದರ ಒಳಗಡೆ ಮುಳುಗಿದರೆ ದೇಸಾಯಿಯ ಮಗ ಪಾಯಸದ ಹಂಡೆಯಲ್ಲಿ ಮುಳುಗಿ ಉಸಿರುಗಟ್ಟಿ ಸತ್ತಂತೆ ನಮ್ಮ ಸ್ಥಿತಿಯಾದೀತು. ಪ್ರಪಂಚದಲ್ಲಿ ಇಷ್ಟ ಅನ್ನುವ ಕಾರಣದಿಂದ ಮುಳುಗೋದಲ್ಲ, ಪಾಯಸವನ್ನು ನಾವು ಸವಿಯುವ ಕ್ರಮ ಪಾಯಸದ ಹಂಡೆಯ ಒಳಗಡೆ ತಲೆಯನ್ನು ತುರುಕಿಸುವುದಲ್ಲ, ಹಂಡೆಯಲ್ಲಿ ಪಾಯಸವಿರಬೇಕು, ಸೌಟಿನಿಂದ ಕೈಗೆ ತೆಗೆದು ಹಾಕಿ ನೆಕ್ಕಬೇಕು. ಇದು ನಮಗೆ ಇಷ್ಟವಾದ ಸಿಹಿ ಪದಾರ್ಥವನ್ನು ನಾವು ಅನುಭವಿಸುವ ಕ್ರಮ. ಹಾಗೆ ಈ ಪ್ರಪಂಚದಲ್ಲಿ ನಮಗೆ ಇಷ್ಟವಾದ ಕಿವಿ ಕಣ್ಣು ಮೂಗುಗಳಿಗೆ ಪಂಚೇಂದ್ರಿಯಗಳಿಗೆ ಸಂತಸವನ್ನು ಕೊಡುವ ಮುದವನ್ನು ಕೊಡುವ ಲಕ್ಷ ಲಕ್ಷ ವಸ್ತುಗಳು ಇರಬಹುದು, ಆದರೆ ಇದನ್ನು ಸವಿಯೋದು ಅಂದರೆ ಇದರಲ್ಲಿ ಮುಳುಗೋದಲ್ಲ, ಇದು ಇದ್ದ ಜಾಗದಲ್ಲಿ ಇರಬೇಕು. ನಮ್ಮ ಹೊಟ್ಟೆ ಕಣ್ಣು ಕಿವಿ ಮೂಗುಗಳ ಗಾತ್ರವನ್ನು ನೋಡಿ ಅದು ಹಿಡಿಸುವಷ್ಟೇ ಅದರಲ್ಲಿ ತುಂಬಿಸಿಕೊಡಬೇಕು. ಅದು ಬಿಟ್ಟು ಈ ಪ್ರಪಂಚವೇ ಸರ್ವಸ್ವ, ಅದು ಚಂದ ಇದು ಆಕರ್ಷಕ ಅನ್ನೋ ದೃಷ್ಟಿಯಿಂದ ಸಿಕ್ಕ ಸಿಕ್ಕ ಕಡೆ ಮುಗಿಬಿದ್ದರೆ ಪಾಯಸದ ಹಂಡೆಯಲ್ಲಿ ಮುಳುಗಿ ಉಸಿರು ಕಟ್ಟಿ ಸತ್ತ ದೇಸಾಯಿಯ ಮಗನ ಸ್ಥಿತಿ ನಮ್ಮದಾದೀತು. ಹೀಗಾಗಿ ಈ ಪ್ರಪಂಚವನ್ನು ಸವಿಯೋದಕ್ಕೋಸ್ಕರ ನಾವು ಇರೋದಲ್ಲ, ಪ್ರಪಂಚ ನಮಗೋಸ್ಕರ ಹೌದು, ಆದರೆ ಪ್ರಪಂಚಕ್ಕೋಸ್ಕರವೇ ನಾವಲ್ಲ. ಹಿತಮಿತವಾಗಿ ಭೋಗ್ಯ ವಸ್ತುಗಳನ್ನು ಬಳಸಿ ಇದೇ ಸರ್ವಸ್ವ ಅನ್ನೋ ಭಾವನೆಯನ್ನು ಬಿಟ್ಟು ಈ ಅಶಾಶ್ವತವಾದ ಪ್ರಪಂಚದಿಂದ ಶಾಶ್ವತವಾದ ಒಂದು ಸ್ಥಾನಕ್ಕೆ ಏರುವ ಜವಾಬ್ದಾರಿ ನಮ್ಮಲ್ಲಿ ಇದೆ ಅನ್ನುವ ಅರಿವನ್ನು ಇಟ್ಟು ಈ ಪ್ರಪಂಚವನ್ನು ಅನುಭವಿಸುವ ಜವಾಬ್ದಾರಿಯನ್ನು ನಾವು ಹೊರಬೇಕು ಅನ್ನೋದು ರಾಘವೇಂದ್ರ ಸ್ವಾಮಿಗಳ ಜೀವನದ ಘಟನೆ ನಮ್ಮನ್ನು ನೆನಪಿಸುತ್ತದೆ. ಆಚಾರ್ಯರು ದ್ವಾದಶ ಸ್ತೋತ್ರ ಅನ್ನುವ ಪದ್ಯಗುಚ್ಛವನ್ನು ರಚಿಸಿದ್ದಾರೆ. ಅದರಲ್ಲಿ ಅವರು ಕೊಟ್ಟ ಸಂದೇಶ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂಕುರು ಮಾನಸಂ ಈಶಪದೇ. ಲೋಕದ ಚಿಂತನೆ ಬೇಕು. ಪ್ರಪಂಚದಲ್ಲಿ ಇರುವ ನಾವು ಪ್ರಪಂಚವನ್ನು ಸರ್ವಥಾ ಮರೆತು ಇರೋದು ಸಾಧ್ಯವಿಲ್ಲ. ಆದ್ದರಿಂದ ಲೋಕದ ಚಿಂತನೆ ಮಾಡಬೇಡ ಅಂತ ಆಚಾರ್ಯರ ಸಂದೇಶ ಅಲ್ಲ. ಬಹುಲೋಕ ವಿಚಿಂತನಯ ಅಲಂ, ಮೂರು ಹೊತ್ತು ಲೋಕದ ಚಿಂತನೆಯಲ್ಲೇ ನೀನು ಮುಳುಗಬೇಡ. ನಿನ್ನ ಮನೆ, ಮಠ, ಹೆಂಡತಿ, ಮಕ್ಕಳು ನಿನ್ನ ಜೊತೆಯಲ್ಲಿ ಕೆಲವು ಕಾಲ ಸಾಗಿ ಬರಬಹುದು. ಸಾಧನೆಯ ಪ್ರಪಂಚದಲ್ಲಿ ನೀನು ಒಬ್ಬಂಟಿಗ, ನಿನ್ನ ಸಾಧನೆಯನ್ನು ಅವರು ಮಾಡಲೊಲ್ಲರು. ಹೀಗಾಗಿ ಅತೀವ ಆಸಕ್ತಿಯಿಂದ ಲೆಕ್ಕ ಮೀರಿ ಈ ಪ್ರಪಂಚದಲ್ಲಿ ಮುಳುಗಬೇಡ. ಪ್ರವಣಂಕುರು ಮಾನಸಂ ಈಶಪದೆ. ಈಶಪದೆ ಅಂದರೆ ಭಗವಂತನ ಪಾದಾರವಿಂದದಲ್ಲಿ, ಮಾನಸಂ ನಿನ್ನ ಮನಸ್ಸನ್ನು ಪ್ರವಣಂಕುರು ಬಾಗಿಸು. ಪ್ರಪಂಚದ ಕಡೆ ಮಾತ್ರ ಬಾಗದೆ ನಿನ್ನ ಮನಸ್ಸು ಭಗವಂತನ ಕಡೆಯೂ ಬಾಗಲಿ. ಆಗ ನಿನ್ನ ಈ ಮಾನುಷ ಜೀವನ ಸಾರ್ಥಕವೆನಿಸುತ್ತದೆ. ಇದು ಆಚಾರ್ಯ ಮಧ್ವರು ಕೊಟ್ಟ ಸಂದೇಶ. ಪ್ರಪಂಚ ಬೇಡ ಅಂತ ಬೆನ್ನು ಹಾಕಿ ಅಧ್ಯಾತ್ಮದ ದಾರಿಗೆ ಸಾಗುವುದೂ ಅಲ್ಲ, ಅಥವಾ ಅಧ್ಯಾತ್ಮ ದಾರಿಗೆ ಬೆನ್ನು ಹಾಕಿ ಪ್ರಪಂಚವೇ ಸಾಕು ಅಂತ ಇದರಲ್ಲಿ ಮುಳುಗೋದೂ ಅಲ್ಲ. ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಬೇಕಾದಷ್ಟೇ ಬಳಸಿಕೊಂಡು ಅಧ್ಯಾತ್ಮದ ದಾರಿಗೆ ಮುಳ್ಳಾಗದಂತೆ, ಸುಗಮವಾದ ಹಾದಿಯಾಗುವಂತೆ ಅದನ್ನು ಉಪಯೋಗಿಸುವ ಜಾಣ್ಮೆ ನಮ್ಮದಾಗಬೇಕು. ಇದು ಆಚಾರ್ಯರ ಸಂದೇಶ. ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟ ಸಂದೇಶ. ಯೋಗ ಕರ್ಮಸು ಕೌಶಲಂ, ಇದು ಕೃಷ್ಣನ ಮಾತು. ನಮ್ಮ ದೈನಂದಿನ ಜೀವನ ವಿಧಾನದಲ್ಲಿ ಈ ಭಾವನೆಯನ್ನು ಇಟ್ಟುಕೊಂಡು ಕರ್ತವ್ಯದಲ್ಲಿ ತೊಡಗೋದೇ ಕೌಶಲಂ, ಜಾಣ್ಮೆ. ಹೀಗೆ ಆಚಾರ್ಯರ ಸಿದ್ಧಾಂತ, ಜೀವನ್ಮುಖಿಯಾದ ಸಿದ್ಧಾಂತ, ಪ್ರಪಂಚ ವಿಮುಖವಾದ ದರ್ಶನವಲ್ಲ. ಆಧುನಿಕ ಪ್ರಪಂಚಕ್ಕೆ ಒಗ್ಗುವ ಒಂದು ತತ್ವ ಶ್ರೀ ಮಧ್ವಾಚಾರ್ಯರು ಹೇಳಿದ ಉಪದೇಶ.